ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನನಗಾಗಿ ಬಂದೆ ನೀನಿಗೆ ಓ ರಾಜನ ನನ್ನ ಸ್ನೇಹಿತ, ನನಗಾಗಿ ಬಂದೆ ನೀನು ನನ್ನ ಸ್ನೇಹಿತ, ಪಾಪದ ಬಲೆಯಿಂದ ಬಿಡಿಸಿದೆನಿ, ಪಾಪದ ಬಲೆಯಿಂದ ಬಿಡಿಸಿದೆನಿ, ನನ್ನ ಬಾಳಿಗೆ ಬೆಳಕಾಗಿ ಬಂದಿರುವೆನಿ, ನನಗಾಗಿ ಬಂದೆನಿ ಈ ಭೂಮಿಗೆ ರಕ್ಷಕ ನನ್ನ ಸ್ನೇಹಿತ. ಕಡಲಲ್ಲಿ ಸಾಗುವಾಗ ಕೈ ಹಿಡಿದು ನಡೆಸಿರುವೆನಿ, ಕತ್ತಲೆಯ ಕಡಲಲ್ಲಿ ಸಾಗುವಾಗ ಕೈ ಹಿಡಿದು ನನ್ನನ್ನು ನಡೆಸಿರುವೆನಿ, ಓ ದೇವರೇ ನನ್ನಯನ ವೀಕನೆ ಸ್ನೇಹಿತನೇ, ನನಗಾಗಿ ಬಂದೆ ನೀನು ಓ ರಕ್ಷಕ ನನ್ನ ಸ್ನೇಹಿತ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 6637111 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೊನೆಯ 7 ಉಪದ್ರವಗಳು ಹಾಗೂ ನೀತಿವಂತರು ಭಾಗ 8. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯ 7 ಉಪದ್ರವಗಳು ಹಾಗೂ ನೀತಿವಂತರು ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ನಾವು ಈಗಾಗಲೇ ಅನೇಕ ವಿಚಾರಗಳನ್ನು ಕಲಿತಿದ್ದೇವೆ. ಸಂಕಟದ ಸಮಯ ನೀತಿವಂತರಿಗೂ ಸಹ ಈ ಲೋಕದಲ್ಲಿ ಬರತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ಸಬ್ಬತ್ತಿನ ವಿಚಾರ ಬಹಳ ಮುಖ್ಯವಾಗಿರತಕ್ಕಂಥದ್ದಾಗಿದೆ. ಈ ಒಂದು ಪರಿಶುದ್ಧವಾದಂತಹ ಸಬ್ಬತ್ತಿನವನ್ನು ಕೈಗೊಂಡು ನಡೆಯತಕ್ಕಂತಹ ಮಕ್ಕಳನ್ನು ನಾಶ ಮಾಡಬೇಕೆಂಬುದಾಗಿ ಸೈತಾನನು ಅನೇಕ ಪ್ರಯತ್ನವನ್ನು ಮಾಡುವಂತವನಾಗಿದ್ದಾನೆ. ಅದರಲ್ಲೂ ಈ ಒಂದು ಸಂದರ್ಭದಲ್ಲಿ ದೇವರ ಮಕ್ಕಳ ಹೆಸರು ಜೀವದಾರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರತಕ್ಕಂಥದ್ದಾಗಿದೆ. ಆ ನಿಮಿತ್ತವಾಗಿ ನೀತಿವಂತರಲ್ಲಿ ಬಹಿರಂಗಪಡಿಸಬೇಕಾದಂತಹ ಯಾವುದೇ ಒಂದು ಪಾಪವೂ ಸಹ ಇರುವುದಿಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಇವರು ಯಾವುದೇ ರೀತಿಯಲ್ಲಿ ಪ್ರಾಣಕ್ಕೋಸ್ಕರ ಭಯಪಡುವ ಅವಶ್ಯಕತೆಯೂ ಇಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ ಎನ್ನುವಂಥ ವಿಚಾರವನ್ನು ನಾವು ಈಗಾಗಲೇ ನೋಡಿದೆವು. ಬಹಳ ಮುಖ್ಯವಾಗಿ ಇವತ್ತಿನ ದಿನದಲ್ಲಿ ಈ ಸಂಕಟದ ನಿಮಿತ್ತವಾಗಿ ದೇವರ ಮಕ್ಕಳು ಬೆಟ್ಟಗಳಿಗೂ ಗುಡ್ಡಗಳಿಗೂ, ಅಂದರೆ ಪಟ್ಟಣಗಳನ್ನು ಬಿಟ್ಟು ಅವರು ಹಳ್ಳಿಯ ಕಡೆಗೆ, ಅನೇಕ ವಿಧವಾದಂತಹ ದೊಡ್ಡ ದೊಡ್ಡ ಬೆಟ್ಟಗಳ ಕಡೆಗೆ ಓಡಿ ಹೋಗುವಂಥವರಾಗಿದ್ದಾರೆ. ಅವರು ಯಾವುದೇ ರೀತಿಯಲ್ಲಿ ಊಟಕ್ಕೂ ಅನ್ನ ಪಾನಕ್ಕೆ ಯಾವುದೇ ರೀತಿಯಾಗಿ ಸಮಸ್ಯೆ ಇರುವುದಿಲ್ಲ. ಯಾಕೆಂದರೆ ದೇವರು ಅವರಿಗೆ ಒದಗಿಸುವಂಥವನಾಗಿದ್ದಾನೆ. ಮಧ್ಯವರ್ತಿ ಇಲ್ಲದೇ ಇರುವಾಗಲೂ ಸಹ ಅವರು ಕ್ರಿಸ್ತನೊಂದಿಗೆ ತಮ್ಮ ಒಂದು ಬಾಂಧವ್ಯವನ್ನು, ನಿಕಟವಾದಂಥ ಸಂಪರ್ಕವನ್ನು ಹೊಂದಿಕೊಳ್ಳುವಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಈ ಜನಗಳು ನಿಲ್ಲುವಂಥವರಾಗಿದ್ದಾರೆ, ಈ ಒಂದು ಸತ್ಯವನ್ನು ಇವತ್ತಿನ ದಿನದಲ್ಲಿ ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿಸಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ ನೀನು ಒಳ್ಳೆಯವನು, ಸಮಾಧಾನದ ಪ್ರಭು, ಪ್ರೀತಿಯುಳ್ಳ ದೇವರಾಗಿದ್ದೀಯೇ ಸ್ವಾಮಿ. ಅಪ್ಪ, ನಿನ್ನ ಮಕ್ಕಳಾಗಿ ಈ ಒಂದು ಸಮಯದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನಿಸಲು ಹೋಗ್ತಕ್ಕಂಥವರಾಗಿದ್ದೇವೆ. ವಿಶೇಷವಾಗಿ ಕೊನೆಯ ಕಾಲದ ಘಟನೆಗಳಲ್ಲಿ, ಕೊನೆಯ 7 ಉಪದ್ರವಗಳಲ್ಲಿ ನೀತಿವಂತರ ಒಂದು ಸ್ಥಿತಿ ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ, ಆ ಒಂದು ನೀತಿವಂತರ ಗುಂಪಿನಲ್ಲಿ ನಾನು ಇರಲು ಏನು ಮಾಡಬೇಕು ಅನ್ನುವಂಥ ಸತ್ಯವನ್ನು ಕಲಿಯುವಾಗ ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆತ್ಮನ ಮುಖಾಂತರವಾಗಿ ಪ್ರೇರೇಪಿಸು. ಆ ನಿಮಿತ್ತವಾಗಿ ಕೊನೆಗೆ ಇಲ್ಲಿ ಬರತಕ್ಕಂತಹ ಈ 7 ಉಪದ್ರವದಲ್ಲಿ ನಾನು ಹೇಗೆ ನಿಲ್ಲಬೇಕು, ಯಾವ ರೀತಿಯಲ್ಲಿ ನೀತಿವಂತನಾಗಿ ಜೀವಿಸಬೇಕು, ದೇವರ ಮೇಲೆ ಯಾವ ರೀತಿಯಲ್ಲಿ ನಂಬಿಕೆಯನ್ನು ಇಡಬೇಕು ಅನ್ನುವಂತಹ ಅನೇಕ ವಿಚಾರಗಳನ್ನು ನಿನ್ನ ಮಕ್ಕಳು ಈ ಒಂದು ವಿಷಯದ ಮುಖಾಂತರವಾಗಿ ಕಲಿತುಕೊಂಡು ಪರಲೋಕ ರಾಜ್ಯಕ್ಕೆ ಅವರು ಸಿದ್ಧರಾಗಿ ಮತ್ತೊಬ್ಬರನ್ನು ಸಿದ್ಧ ಮಾಡುವಾಗೆ ಸಹಾಯ ಮಾಡು. ಈ ಒಂದು ಸಂದೇಶ ಆಶೀರ್ವಾದದಾಯಕ ಇರುವಾಗೆ ನೀನೇ ಪ್ರೇರೇಪಿಸಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಒಂದು ಸಂಕಟದ ಸಮಯ ಬರತಕ್ಕಂಥದ್ದಾಗಿದೆ. ಅದು 7 ಉಪದ್ರವ. ಆ 7 ಉಪದ್ರವದಲ್ಲಿ ದೇವರ ರೌದ್ರ, ಆತನ ಕೋಪ ಅಡಗಿದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ಇಂತಹ ಸಮಯದಲ್ಲಿ ನೀತಿವಂತರನ್ನು ನಾಶ ಮಾಡಲು ಸೈತಾನ ಅನೇಕ ವಿಧವಾದಂತಹ ದುಷ್ಟರನ್ನು ಉಪಯೋಗಿಸಿಕೊಳ್ಳುವಂತನಾಗಿದ್ದಾನೆ. ಈ ದುಷ್ಟರಿಂದ ತಪ್ಪಿಸಿಕೊಳ್ಳಲು, ದೇವರಿಗೆ ವಿಧೇಯರಾಗಿ ಜೀವಿಸಲು, ದೇವರ ಆಜ್ಞೆಗಳಿಗೆ ಪರಿಪೂರ್ಣರಾಗಿ ಜೀವಿಸಲು ದೇವರ ಮಕ್ಕಳು ಪಟ್ಟಣಗಳನ್ನು ಬಿಟ್ಟು ದೊಡ್ಡ ದೊಡ್ಡ ಬೆಟ್ಟಗಳಿಗೂ ಗುಡ್ಡಗಾಡುಗಳಿಗೂ ಅರಣ್ಯಕ್ಕೂ ಓಡಿ ಹೋಗುವಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಆ ಒಂದು ಕತ್ತಲೆ ಯುಗದಲ್ಲಿ 1260 ವರ್ಷಗಳ ಕಾಲ ವಾಲ್ಡೇನ್ ಸೇನರು, ಇನ್ನೂ ಅನೇಕ ಧಾರ್ಮಿಕ ಸುಧಾರಕರು ಈ ಒಂದು ಸರ್ಪ ಅಂತಕ್ಕಂತಹ ಮೃಗಕ್ಕೆ ತಪ್ಪಿಸಿಕೊಂಡು ಅರಣ್ಯಕ್ಕೆ ಓಡಿ ಹೋದರು. ಅರಣ್ಯದಲ್ಲಿ ಅವಳನ್ನು 1260 ವರ್ಷಗಳ ಕಾಲ ಪೋಷಿಸಲಾಯಿತು ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕ 12 ವಚನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ನಾವು ಗಮನಿಸತಕ್ಕಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ ಅದೇ ರೀತಿಯಾದಂತಹ ಉಪದ್ರವ ಕೊನೆ ಕಾಲದಲ್ಲೂ ಬರತಕ್ಕಂಥದ್ದಾಗಿದೆ. ದೇವರು ಅವರಿಗೆ ಎಲ್ಲ ರೀತಿಯ ಆಹಾರವನ್ನು ಆ ಸಮಯದಲ್ಲಿ ಒದಗಿಸ್ತಕ್ಕಂಥವನಾಗಿದ್ದಾನೆ. ಅದನ್ನೇ ವಾಗ್ದಾನವಾಗಿ ನಾವು ಯೆಶಾಯನ ಪ್ರವಾದನೆ ಗ್ರಂಥ 33 ಅಧ್ಯಾಯ 16 ವಚನದಲ್ಲಿ ಓದುವಾಗ, ಈ ಮಕ್ಕಳು ನೀತಿವಂತರಾಗಿ ಯಾವುದೇ ರೀತಿಯಲ್ಲಿ ಪಾಪವಿಲ್ಲದೆ ಪರಿಶುದ್ಧರಾಗಿ ಜೀವಿಸಿ ಯಥಾರ್ಥ ಮನಸ್ಸಿನಿಂದ ಕೂಡಿದಂಥ ಮಕ್ಕಳಾದ ನಿಮಿತ್ತವಾಗಿ ದೇವರು ಇವರಿಗೆ ತಕ್ಕ ಕಾಲದಲ್ಲಿ ಅನ್ನಪಾನ ನೀರನ್ನು ಒದಗಿಸುವಂತೆವನಾಗಿದ್ದಾನೆ ಎಂಬುದಂತಹ ವಾಗ್ದಾನವನ್ನು ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನೀಡುವಂತವರಾಗಿದ್ದಾರೆ. ಸಂಕಟದ ಸಮಯದಲ್ಲಿ ನಮ್ಮ ತಾತ್ಕಾಲಿಕ ಅಗತ್ಯಗಳಿಗಾಗಿ ಯಾವುದೇ ಪೂರ್ವ ಸಿದ್ಧತೆ ಮಾಡಿಕೊಳ್ಳಬಾರದು, ಯಾಕೆಂದರೆ ಅದು ಸತ್ಯವೇದಕ್ಕೆ ದೇವರ ವಾಗ್ದಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದಾಗಿದೆ. ಮುಂದೆ ಏನು ಬರತಕ್ಕಂಥದ್ದಾಗಿದೆ, ಏನು ನಡೀತಕ್ಕಂಥದ್ದಾಗಿದೆ ಅನ್ನುವುದರ ಬಗ್ಗೆ ನಾವು ಚಿಂತಿಸಬಾರದು. ಇವತ್ತಿನ ಕಾಟ ಇವತ್ತಿಗೆ ಸಾಕು, ನಾಳೆ ಬಗ್ಗೆ ಚಿಂತಿಸಬಾರದು. ಏನು ಒದ್ದುಕೊಳ್ಳಬೇಕು, ಏನು ಕುಡಿಯಬೇಕು ಎಂಬುದಾಗಿ ಯೋಚಿಸಬೇಡ್ರಿ. ಅದಕ್ಕೆಲ್ಲದಕ್ಕೂ ಸಹ ಅನ್ಯರು ಯೋಚಿಸುವಂಥವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹಾಗಾಗಿ ಜೀವವುಳ್ಳ ದೇವರನ್ನು ಆರಾಧಿಸುವಂತಹ ನಾವು ನಾಳಿನ ಬಗ್ಗೆ ಚಿಂತಿಸದೆ ಇವತ್ತು ನಾನು ಪರಿಶುದ್ಧರಾಗಿ ಪರಲೋಕ ರಾಜ್ಯಕ್ಕೋಸ್ಕರ ಯಾವ ರೀತಿಯ ಪಾಡುಗಳನ್ನು ಅನುಭವಿಸಬೇಕು, ದೇವರ ರಾಜ್ಯವನ್ನು ನೀತಿಯನ್ನು ಯಾವ ರೀತಿಯಲ್ಲಿ ಹುಡುಕಬೇಕು, ಆ ನಿಟ್ಟಿನಲ್ಲಿ ಮಾತ್ರ ನಮ್ಮ ಜೀವಿತ ಇರಬೇಕು. ಆದರೆ ಅನೇಕರು, ನಾನು 100 ವರ್ಷ ಬದುಕ್ತಕ್ಕಂಥವನಾಗಿದ್ದೇನೆ, ನಾನು 50 ವರ್ಷ ಬದುಕ್ತಕ್ಕಂಥವನಾಗಿದ್ದೇನೆ, ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನನ್ನ ಮುಂದೆ ಬರತಕ್ಕಂತಹ ಸಂತತಿಗೆ ಎಂಬುದಾಗಿ ಅನೇಕ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಕೂಡಿಸಿಡ್ತಕ್ಕಂಥವರಾಗಿದ್ದಾರೆ. ಆದರೆ ಮುಂದೆ ಏನು ಬರತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ನಾವು ನೋಡುವಂಥವರಾಗಿದ್ದೇವೆ, ಅಲ್ಲಿ ಒಬ್ಬ ಮೂರ್ಖನಾಗಿರ್ತಕ್ಕಂತಹ ಒಬ್ಬ ವ್ಯಕ್ತಿ ತನ್ನ ಕಣಜಗಳನ್ನೆಲ್ಲ ಕೆಡವಿ ಕೂಡಿಸಿಡ್ತಕ್ಕಂಥವನಾಗಿದ್ದಾನೆ. ನನ್ನ ಆತ್ಮವೇ ಅನೇಕ ವರ್ಷಗಳವರೆಗೆ ತಿಂದು ಕುಡಿದು ಸಂತೋಷದಿಂದ ಜೀವಿಸು ಎಂಬುದಾಗಿ ಅವನು ಹೇಳುವಂಥವನಾಗಿದ್ದಾನೆ. ದೇವರು ಹೇಳುವಂಥವರಾಗಿದ್ದಾರೆ, ಇಲ್ಲ ಮೂರ್ಖ ಮನುಷ್ಯನೇ, ನಾಳೆ ನಿನ್ನ ಜೀವವನ್ನು ನಾನು ತೆಗೆದುಕೊಳ್ತಕ್ಕಂಥವನಾಗಿದ್ದೇನೆ, ಆಗ ನೀನು ಏನು ಮಾಡುವಿ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ನಾಳಿನ ಬಗ್ಗೆ ನಾವು ಚಿಂತಿಸದೆ ಈಗ ಬಂದಿರತಕ್ಕಂಥ ಆಶೀರ್ವಾದದಲ್ಲಿ ಸಂತೋಷದಿಂದ ಇರಬೇಕು. ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳದೆ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನಾವು ಮುನ್ನಡೆಸುವುದಾದರೆ ದೇವರು ತಕ್ಕ ಕಾಲದಲ್ಲಿ ನಮಗೆ ಬೇಕಾದಂತಹ ಅನ್ನ ಪಾನ ವಸ್ತ್ರಗಳನ್ನು ನಮಗೆ ನೀಡುವಂತವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ಕಷ್ಟದ ಸಮಯದಲ್ಲಿ ತಾತ್ಕಾಲಿಕವಾಗಿ ನಮಗೆ ಬೇಕಾದಂತಹ ಅಗತ್ಯತೆಗಳ ಬಗ್ಗೆ ನಾವು ಯಾವುದೇ ರೀತಿಯ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಬಾರದು. ದೇಶದಲ್ಲಿ ಕೊಲೆ, ಸುಲಿಗೆ, ಬರಗಾಲ, ಅಂಟು ರೋಗ ಮುಂತಾದವು ಬರುವಂತಹ ಸಂಕಟದ ಸಮಯದಲ್ಲಿ ದೇವರ ಮಕ್ಕಳು ಮನೆಯಲ್ಲಾಗಲಿ ಇಲ್ಲವೇ ಹೊಲಗದ್ದೆಗಳಲ್ಲಾಗಲಿ ಆಹಾರ ಧಾನ್ಯ ಸಂಗ್ರಹಿಸಿಟ್ಟುಕೊಂಡಲ್ಲಿ ಜನರು ಬಲಾತ್ಕಾರದಿಂದ ಅದನ್ನು ಮನೆಗಳಿಂದ ದರೋಡೆ ಮಾಡಿ ತೆಗೆದುಕೊಳ್ಳುವರು. ಹಾಗೂ ಅಪರಿಚಿತರು ಹೊಲಗದ್ದೆಗಳ ಬೆಳೆಗಳನ್ನು ಕುಯ್ದುಕೊಂಡು ಹೋಗುವಂಥವರಾಗಿದ್ದಾರೆ. ಇದು ಯಾವ ಸಮಯದಲ್ಲಿ ನಡೀತಕ್ಕಂಥದ್ದಾಗಿದೆ ಅಂದರೆ, ಈ ಒಂದು ಘಟನೆ ಯಾವಾಗ ಮೃಗದ ಗುರುತು ಈ ಲೋಕಕ್ಕೆ ಕಾನೂನಾಗಿ ಬರತಕ್ಕಂಥದ್ದಾಗಿದೆಯೋ ಆ ಒಂದು ಸಮಯದಲ್ಲಿ ಯಾರೆಲ್ಲ ಆ ಮೃಗದ ಗುರುತನ್ನು ಹಿಂಬಾಲಿಸುವುದಿಲ್ಲವೋ, ಅದನ್ನು ಆರಾಧಿಸುವುದಿಲ್ಲವೋ, ನಮಸ್ಕರಿಸುವುದಿಲ್ಲವೋ, ಅವರಿಗೆ ಈ ರೀತಿಯಾದಂಥ ಪರಿಸ್ಥಿತಿ ಬರತಕ್ಕಂಥದ್ದಾಗಿದೆ. ಅವರ ಹೊಲೆಗದ್ದೆಗಳನ್ನು ಬಿಟ್ಟು ಓಡಬೇಕಾಗ್ತಕ್ಕಂಥದ್ದಾಗಿದೆ. ಸತ್ಯದ ನಿಮಿತ್ತವಾಗಿ ಆ ನಿಮಿತ್ತವಾಗಿ ಅವರು ಕೂಡಿಸಿಟ್ಟಿರ್ತಕ್ಕಂತಹ ಅವರು ಅನೇಕ ತಮ್ಮ ಸಂತತಿಗಳಿಗೆ ಪೂರ್ವ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂಥ ಎಲ್ಲವೂ ಸಹ ಅನ್ಯರ ಪಾಲಾಗ್ತಕ್ಕಂಥದ್ದಾಗಿದೆ. ಹಾಗಾಗಿ ಇವತ್ತಿನ ಕಾಟ ಇವತ್ತಿಗೆ ಸಾಕು ಪ್ರಿಯ ಕೇಳುಗರೆ, ನಾಳಿನ ಬಗ್ಗೆ ಏನಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಡುವುದಾದರೆ ಆತನು ನಮಗೆಲ್ಲವನ್ನ ತಕ್ಕ ಕಾಲದಲ್ಲಿ ಒದಗಿಸಿಕೊಡುವಂತವನಾಗಿದ್ದಾನೆ. ನಾವು ದೇವರ ಮೇಲೆ ಸಂಪೂರ್ಣ ಭರವಸೆಯನ್ನು ಇಡಬೇಕಾದಂತಹ ಸಮಯವು ಇದಾಗಿದೆ. ಮತ್ತು ಆತನು ನಮ್ಮನ್ನು ಪೋಷಿಸುತ್ತಾನೆ. ಅಂತಹ ಸಂದರ್ಭದಲ್ಲಿ ದೇವರ ಮಕ್ಕಳಿಗೆ ಅನ್ನ ನೀರು ನಿಸ್ಸಂದೇಹವಾಗಿ ದೊರಕುವಂಥದ್ದಾಗಿದೆ. ಇದನ್ನೇ ನಾವು ಯೆಶಾಯನ ಪ್ರವಾದನ ಗ್ರಂಥ 33:16 ಈಗಾಗಲೇ ನಾವು ನೋಡಿದೆವು. ಅಷ್ಟು ಮಾತ್ರ ಅಲ್ಲದೆ ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದಾಗಿದೆ. 1 ಅರಸುಗಳ ಪುಸ್ತಕ 17 ಓದಬೇಕಾದರೆ ಅಲ್ಲಿ ಇಡೀ ಯೂದ ಸೀಮೆಯಲ್ಲಿ ಒಂದು ಬರಗಾಲ ಬರತಕ್ಕಂಥದ್ದಾಗಿದೆ. 3.5 ವರ್ಷಗಳ ಕಾಲ ಬರಗಾಲ ಬಂದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಪ್ರವಾದಿಯಾದಂತಹ ಎಲಿಯನನ್ನು ದೇವರು ಯಾವ ರೀತಿಯಲ್ಲಿ ಪೋಷಿಸಿದನು ಎಂಬುದಾಗಿ ನಾವು ನೋಡಬೇಕಾದರೆ, ಆತನನ್ನು ಕಾಗೆಯ ಮುಖಾಂತರವಾಗಿ ರೊಟ್ಟಿಯನ್ನು ತೆಗೆದುಕೊಂಡು ಕೊಡುವುದರ ಮೂಲಕವಾಗಿ ಆತನನ್ನು ಪೋಷಿಸಿದನು. ನೀರಿಗಾಗಿ ಕಿರಾತ್ ಅಂತಕ್ಕಂಥ ಹಳ್ಳದಲ್ಲಿ ಅವನನ್ನು ಇರುವಂತೆ ದೇವರು ಹೇಳಿದನು. ದೇವರ ಮಾತಿಗೆ ವಿಧೇಯನಾದಂತಹ ಪ್ರವಾದಿಗೆ ದೇವರು ಎಲ್ಲವನ್ನ ತಕ್ಕ ಕಾಲದಲ್ಲಿ ಒದಗಿಸಿದನು. ಅದೇ ರೀತಿಯಾಗಿ ದೇವರ ಮೇಲೆ ಭರವಸೆ ಇಡ್ತಕ್ಕಂತಹ ಮಕ್ಕಳಿಗೆ ಆ ಸಂಕಟದ ಸಮಯದಲ್ಲಿ ದೇವರು ನಿಸ್ಸಂದೇಹವಾಗಿ ಅನ್ನ ನೀರು ಪಾನಗಳನ್ನು ಕೊಡುವಂತೆವನಾಗಿದ್ದಾನೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯವನ್ನು ಪಡಬಾರದು. ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿದ್ದು ಅಸಾಧ್ಯ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ನಮ್ಮ ಭರವಸೆ ನಂಬಿಕೆಯನ್ನು ದೇವರ ಮೇಲೆ ಇಟ್ಟು ನಮ್ಮ ಎಲ್ಲ ಚಿತ್ತವನ್ನು ಆತನ ಮೇಲೆ ಹಾಕಿ ನಡೆಯುವುದಾದರೆ ಖಂಡಿತವಾಗಿ ಆತನು ಅಂದು ಎಲಿಯ ಪ್ರವಾದಿಯನ್ನು ಪೋಷಿಸಿದಂಥ ದೇವರು, ಅಂದು ಯೆಶಾಯನ ಪ್ರವಾದನೆ ಮುಖಾಂತರವಾಗಿ ವಾಗ್ದಾನ ಮಾಡಿದಂಥ ದೇವರು ಕೊನೆಯ ಕಾಲದಲ್ಲಿ ನಮಗೆ ನಿಸ್ಸಂದೇಹವಾಗಿ ಎಲ್ಲವನ್ನ ಒದಗಿಸುವಂತೆವನಾಗಿದ್ದಾನೆ. ಹಾಗೂ ನಾವು ಹಸಿವೆಯಿಂದ ಬಾಧೆ ಪಡೆದಂತೆ ಆತನು ಕಾಯುವಂತೆವನಾಗಿದ್ದಾನೆ. ಯಾಕೆಂದರೆ ದೇವರು ಅರಣ್ಯದಲ್ಲಿಯೂ ನಮಗೆ ನೀರು ಆಹಾರ ಕೊಡಲು ಸಮರ್ಥನಾಗಿದ್ದಾನೆ. ಅಗತ್ಯ ಬಿದ್ದಲ್ಲಿ ಪ್ರವಾದಿಯಾದ ಎಲಿಯನಿಗೆ ಕೊಟ್ಟಂತೆ ಕಾಗೆಗಳ ಮೂಲಕ ನಮಗೆ ಆಹಾರವನ್ನು ಕೊಡುವಂತೆವನಾಗಿದ್ದಾನೆ. ಅಥವಾ ಇಸ್ರಾಯೇಲರಿಗೆ ಕೊಟ್ಟಂತೆ ಆಕಾಶದಿಂದ ಮಣ್ಣವನ್ನು ನಮಗೆ ಸುರಿಸುವಂತೆವನಾಗಿದ್ದಾನೆ. ಎಂಥ ಅದ್ಭುತವಾದಂತಹ ವಾಗ್ದಾನಗಳನ್ನು ದೇವರು ಸತ್ಯವೇದದಲ್ಲಿ ಇಟ್ಟಿದ್ದಾನೆ ಪ್ರಿಯ ಕೇಳುಗರೆ. ಆ ಒಂದು ಸಂಕಟದ ಸಮಯದಲ್ಲಿ ನಾವು ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು, ಏನು ತಿನ್ನಬೇಕು ಎಂಬುದಂತಹ ಯೋಚನೆಯನ್ನು ಬಿಟ್ಟು ನನ್ನ ಆತ್ಮಿಕ ಜೀವಿತದಲ್ಲಿ ನಾನು ಹೇಗೆ ಇರಬೇಕು, ಸತ್ಯಕ್ಕೋಸ್ಕರ ನಿಲ್ಲಲು ನಾನು ಏನು ಮಾಡಬೇಕು ಅನ್ನುವಂಥ ಪೂರ್ವ ಸಿದ್ಧತೆ ಮಾತ್ರ ಇರಬೇಕೇ ಹೊರತು ನಾವು ಏನು ಕುಡಿಯಬೇಕು, ತಿನ್ನಬೇಕು, ಒದ್ದುಕೊಳ್ಳಬೇಕು ಅನ್ನುವಂತಹ ಯೋಚನೆ ಇರಬಾರದು. ಯಾಕೆಂದರೆ ಸತ್ಯವೇದದಲ್ಲಿ ಪ್ರವಾದಿಯಾದಂತಹ ಎಲಿಯನಿಗೆ ಆ ರೀತಿಯಾದಂಥ ಒಂದು ಸಂಕಟದ ಸಮಯ ಬಂದಾಗ ದೇವರು ಅವನಿಗೆ ಕಾಗೆಯ ಮುಖಾಂತರವಾಗಿ ಆಹಾರವನ್ನು ನೀಡಿದು ಪೋಷಿಸಿದನು. ಅದೇ ರೀತಿಯಾಗಿ ಇಸ್ರಾಯೇಲ್ ಜನರು ಆ ಒಂದು ಐಗುಪ್ತ ದೇಶವನ್ನು ಬಿಟ್ಟು ಬಂದಂಥ ಸಂದರ್ಭದಲ್ಲಿ ಅರಣ್ಯದಲ್ಲಿ ಏನೂ ಇಲ್ಲದೇ ಇದ್ದಕ್ಕಂತಹ ಆ ಮರುಭೂಮಿಯಲ್ಲಿ ಅವರಿಗೆ ಆಕಾಶದಿಂದಲೇ ದೇವದೂತರ ಆಹಾರವಾದಂತಹ ಆ ಮಣ್ಣವನ್ನು ಕೊಟ್ಟು ಪೋಷಿಸಿದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಾವು ಸಹ ಈ ಸತ್ಯಕ್ಕೋಸ್ಕರ ಸಂಕಟದ ಸಮಯದಲ್ಲಿ ಬಿಟ್ಟು ನಾವು ಅನೇಕ ಕಡೆಗೆ ಹೂಡ್ತಕ್ಕಂಥವರಾಗಿದ್ದೇವೆ. ಅಂತಹ ಸಂದರ್ಭದಲ್ಲಿ ದೇವರು ನಮಗೆ ಆಕಾಶದಿಂದ ಮಣ್ಣವನ್ನೇ ಸುರಿಸಿ ನಮ್ಮನ್ನು ಪೋಷಿಸಬಹುದು, ನಮಗೆ ಗೊತ್ತಿಲ್ಲ. ಆದರೆ ವಾಗ್ದಾನ ಹೇಳ್ತಕ್ಕಂಥದ್ದಾಗಿದೆ. ಯೆಶಾಯನ ಪ್ರವಾದನ ಗ್ರಂಥ 33 ಅಧ್ಯಾಯ 16 ವಚನದಲ್ಲಿ ಓದುವಾಗ ನಿಸ್ಸಂದೇಹವಾಗಿ ಆತನು ನಮಗೆ ಆಹಾರ ಅನ್ನ ಪಾನಗಳನ್ನು ಕೊಟ್ಟು ನಮ್ಮನ್ನು ಪೋಷಿಸುವಂತೆವನಾಗಿದ್ದಾನೆ. ಅದರ ಮೇಲೆ ಮಾತ್ರ ನಮ್ಮ ಭರವಸೆಯನ್ನು ಇಡುವಂಥವರಾಗಿರಬೇಕು. ಮುಂದೆ ಬರಲಿರುವ ಸಂಕಟದ ಸಮಯದಲ್ಲಿ ದೇವರ ಮಕ್ಕಳು ರೊಟ್ಟಿ ತಿಂದು ನೀರು ಕುಡಿಯುವ ಸಂದರ್ಭ ಒದಗಿ ಬರಲಿದೆ. ಸಂಕಟದ ಸಮಯದಲ್ಲಿ ಯಾರೂ ಸಹ ದುಡಿಯುವುದಿಲ್ಲ. ಅವರ ಸಂಕಟವು ಮಾನಸಿಕವಾಗಿರ್ತಕ್ಕಂಥದ್ದಾಗಿದೆ ಮತ್ತು ದೇವರು ಅವರಿಗೆ ಆಹಾರವನ್ನು ಒದಗಿಸುವಂತೆವನಾಗಿದ್ದಾನೆ. ಆ ಸಮಯದಲ್ಲಿ ದೇವ ಜನರು ಸ್ವಾರ್ಥವನ್ನು ಬಿಟ್ಟು ಬದುಕುವುದಕ್ಕಾಗಿ ಮಾತ್ರ ಹಿತಮಿತವಾಗಿ ತಿನ್ನಬೇಕಾಗಿರುತ್ತದೆ. ಆದರೆ ದೇವರು ಅಂತಹ ಸಂದರ್ಭಕ್ಕಾಗಿ ನಮ್ಮನ್ನು ಸಿದ್ಧಗೊಳಿಸುವಂತೆವನಾಗಿದ್ದಾನೆ. ದಿಗಿಲು ಹುಟ್ಟಿಸುವಂತಹ ಸಮಯವು ನಮ್ಮ ಅಗತ್ಯಗಳನ್ನು ಪೂರೈಸಿ ನಮ್ಮನ್ನು ಬಲಪಡಿಸಲು ದೇವರಿಗೆ ದೊರೆತ ಅವಕಾಶವಾಗಿರ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಆ ಸಂಕಟದ ಸಮಯ ಬರತಕ್ಕಂಥದ್ದಾಗಿದೆ. ನಾವು ಈಗಲಿಂದಲೇ ಹಿತಮಿತವಾಗಿ ತಿನ್ನುವಂತಹ ಅಭ್ಯಾಸವನ್ನು ಬಳಸಿಕೊಳ್ಳಬೇಕು. ಎಲ್ಲ ಒಂದು ವಾತಾವರಣಕ್ಕೂ ಎಲ್ಲ ಪರಿಸ್ಥಿತಿಗಳಿಗೂ ನಾವು ಹೊಂದಿಕೊಳ್ಳುವ ರೀತಿಯಲ್ಲಿ ನಮ್ಮ ಅಭ್ಯಾಸಗಳನ್ನು ನಾವು ಸರಿಯಾದ ರೀತಿಯಲ್ಲಿ ತೊಡಗಿಸಿಕೊಳ್ಳಬೇಕು. ಯಾಕೆಂದರೆ ಜೀವನ ಶೈಲಿ ಅಂತಕ್ಕಂಥದ್ದು ಬಹಳ ಬಹಳ ಮುಖ್ಯ. ಆ ಜೀವನ ಶೈಲಿಯನ್ನು ನಾವು ಸರಿಯಾದ ರೀತಿಯಲ್ಲಿಯೇ ಎಲ್ಲವೂ ಇರುವಂಥ ಸಂದರ್ಭದಲ್ಲಿಯೇ ಹಿತಮಿತವಾಗಿ ಮಿತವ್ಯಯವಾಗಿ ನಾವು ಬಯಸುವುದಾದರೆ ಖಂಡಿತವಾಗಿಯೂ ಸಹ ಬರ್ತಕ್ಕಂತಹ ದಿನದಲ್ಲಿ ನಾವು ಅನೇಕ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಅಸತ್ಯದಲ್ಲಿ ನಿಂತುಕೊಳ್ಳಲು ನಮಗೆ ಸಹಾಯವಾಗ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಒಂದು ಸಮಯ ಬರ್ತಕ್ಕಂಥದ್ದಾಗಿದೆ, ಆ ಸಮಯದಲ್ಲಿ ಮೃಗದ ಗುರುತನ್ನು ಹಾಕಿಸಿಕೊಂಡವರು ಮಾತ್ರ ಕೆಲಸ ಮಾಡಲಿಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅವರು ದುಡಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಹೇಗೆ ಜೀವಿಸಬೇಕು? ದೇವರು ತನ್ನ ಮಕ್ಕಳನ್ನು ಪೋಷಿಸುವಂತೆವನಾಗಿದ್ದಾನೆ. ದೇವರು ತನ್ನ ಮಕ್ಕಳಿಗೆ ಎಲ್ಲವನ್ನ ಒದಗಿಸಿಕೊಡುವಂತೆವನಾಗಿದ್ದಾನೆ. ಮಹಾಸಂಕಟದ ಸಮಯದಲ್ಲಿ ದೇವರ ಆಜ್ಞೆ ಕೈಗೊಂಡು ನಡೆಯುವಂತಹ ಆತನ ಉಳಿದ ಸಭೆಯ ಜನರಿಗೆ ಆಹಾರ ಮತ್ತು ನೀರು ಮಾತ್ರ ದೊರಕುತ್ತದೆ ಎಂದು ವಾಗ್ದಾನವನ್ನು ದೇವರು ತನ್ನ ವಾಕ್ಯದಲ್ಲಿ ಮಾಡಿದ್ದಾನೆ. ಕ್ರಿಸ್ತನು ಬರುವುದಕ್ಕೆ ಸ್ವಲ್ಪ ಸಮಯಕ್ಕೆ ಮೊದಲು ಬರುವ ಸಂಕಟದ ಸಮಯದಲ್ಲಿ ಪರಲೋಕದ ದೇವದೂತರು ನೀತಿವಂತರನ್ನು ಪೋಷಿಸಿ ರಕ್ಷಿಸುವಂತರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಎಂತಹ ಅದ್ಭುತವಾದಂತಹ ವಾಗ್ದಾನವನ್ನು ದೇವರು ನಮಗೆ ನೀಡುವಂತವನಾಗಿದ್ದಾನೆ. ಈ ಲೋಕದ ಜನಗಳಲ್ಲ, ಪರಲೋಕದ ದೇವದೂತರೇ ನಮಗೆ ಬಂದು ಪೋಷಿಸುವಂಥವರಾಗಿದ್ದಾರೆ, ನಮ್ಮನ್ನು ಕಾಪಾಡುವಂಥವರಾಗಿದ್ದಾರೆ. ನಮಗೆ ಎಲ್ಲ ರೀತಿಯ ಆಹಾರವನ್ನು ಒದಗಿಸುವ ದೇವರು ತನ್ನ ದೂತರ ಮುಖಾಂತರವಾಗಿ ಪೋಷಿಸುವಂಥವನಾಗಿದ್ದಾನೆ. ಆದರೆ ಈ ಒಂದು ಸಂದರ್ಭದಲ್ಲಿ ಮಧ್ಯವರ್ತಿ ಇರುವುದಿಲ್ಲ, ಆದರೆ ಕ್ರಿಸ್ತನೊಂದಿಗೆ ಶಾಶ್ವತವಾದಂತಹ ಸಂಪರ್ಕವನ್ನು ಹೊಂದಿರತಕ್ಕಂಥವರಾಗಿದ್ದಾರೆ. ಯಾಕೆಂದರೆ ಈಗ ದೇವರು ನಮ್ಮ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾನೆ. ಯೇಸು ಸ್ವಾಮಿ ನಮ್ಮ ಮಹಾಯಾಜಕನಾಗಿದ್ದಾನೆ, ನಮಗೋಸ್ಕರ ಬೇಡಿಕೊಳ್ಳುವಂಥವನಾಗಿದ್ದಾನೆ. ಯಾಕೆಂದರೆ ನ್ಯಾಯ ವಿಚಾರಣೆಯ ಸಮಯವು ಬಂದಿದೆ, ನ್ಯಾಯ ವಿಚಾರಣೆ ನಡೀತಕ್ಕಂಥದ್ದಾಗಿದೆ. ಆದಾಮನಿಂದ ಸತ್ತಂತಹ ನೀತಿವಂತರಿಗೆ ಒಂದೊಂದು ಹೆಸರು ಬರ್ತಕ್ಕಂಥದ್ದಾಗಿದೆ, ನಮಗೂ ಸಹ ಆ ಒಂದು ವಿಚಾರಣೆಯ ಸಮಯ ಬರ್ತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಜೀವನದ ಆ ಚರಿತ್ರೆಯ ಪಟ್ಟಿಯನ್ನು ದೇವರು ತೆಗೆದು ನೋಡುವಾಗ ನಾವು ನೀತಿವಂತರೆಂಬುದಾಗಿ ಕಂಡು ಬಂದಂಥ ಪಕ್ಷದಲ್ಲಿ ದೇವರು ನಮ್ಮ ಹೆಸರನ್ನು ಜೀವದರ ಪಟ್ಟಿಯಲ್ಲಿ ಬರೀತಕ್ಕಂಥನಾಗಿದ್ದಾನೆ. ನಮ್ಮ ಮೇಲೆ ಆ ದೇವರ ಮುದ್ರೆಯನ್ನು ಹಾಕುವಂಥವನಾಗಿದ್ದಾನೆ. ಪರಿಶುದ್ಧಾತ್ಮನು ಕೊನೆಯಲ್ಲಿ ನಮಗೆ ಮುದ್ರೆಯನ್ನು ಹೊತ್ತುವಂಥವನಾಗಿದ್ದಾನೆ. ಅಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಯಾವ ಪಾಪವೂ ಸಹ ಇರುವುದಿಲ್ಲ, ನೀತಿವಂತರಾಗಿ ಜೀವಿಸ್ತಕ್ಕಂಥವರಾಗಿದ್ದೇವೆ. ಆವಾಗ ದೇವರ ಮಕ್ಕಳು ಕ್ರಿಸ್ತನು ಆ ನ್ಯಾಯ ವಿಚಾರಣೆ ಮುಗಿಸಿ ಆ ದೇವಾಲಯದಿಂದ ಹೊರಗೆ ಬಂದು ತನ್ನ ಕೈಯಲ್ಲಿರ್ತಕ್ಕಂತಹ ಧೂಪದ ಆರತಿ, ಅದು ಪ್ರಾರ್ಥನೆಯನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ವಿಜ್ಞಾಪನೆಯನ್ನು ಮಾಡಿಕೊಳ್ತಕ್ಕಂಥದ್ದನ್ನು ಸೂಚಿಸ್ತಕ್ಕಂಥದ್ದಾಗಿದೆ, ಅದನ್ನು ಭೂಮಿಗೆ ಎಸೆದು ತೀರಿತು ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಆವಾಗ ನಾವು ಯಾರೂ ಸಹ ನಮ್ಮ ಪಾಪಗಳನ್ನು ಹರಕೆ ಇಡಲು ಸಾಧ್ಯವಿಲ್ಲ. ಯಾಕೆಂದರೆ ನಮಗೆ ಮಧ್ಯವರ್ತಿಗಳಿರುವುದಿಲ್ಲ. ನೀತಿವಂತರು ನೀತಿವಂತರಾಗಿ ಜೀವಿಸ್ತಕ್ಕಂಥವರಾಗಿದ್ದಾರೆ, ಅನೀತಿವಂತರು ಅನೀತಿವಂತರಾಗಿ ಜೀವಿಸ್ತಕ್ಕಂಥರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ದೇವರೇ ಕೈಬಿಟ್ಟರೂ ಸಹ ನೀತಿವಂತರು ದೇವರನ್ನು ಕೈಬಿಡದೆ ದೇವರೊಂದಿಗೆ ಒಂದು ನಿಕಟವಾದಂತಹ ಸಂಪರ್ಕವನ್ನು ಹೊಂದಿಕೊಳ್ತಕ್ಕಂಥವರಾಗಿದ್ದಾರೆ. ಇದು ಹೇಗೆ ಸಾಧ್ಯ? ಅದ್ಭುತವಾದಂಥ ವಿಚಾರ ಪ್ರಿಯ ಕೇಳುಗರೆ. ಹೇಗೆ ಎಂಬುದಾಗಿ ನಾವು ನೋಡುವುದಾದರೆ, ಕ್ರಿಸ್ತನು ತನ್ನ ಜನರಿಗಾಗಿ ದೋಷ ಪರಿಹಾರ ಮಾಡಿ ಅವರ ಪಾಪಗಳನ್ನು ಅಳಿಸಿಬಿಟ್ಟಿದ್ದಾನೆ. ಆತನ ರಾಜ್ಯಕ್ಕೆ ಸೇರುವವರು ಯಾರೆಂದು ಆತನು ನಿರ್ಧರಿಸಿ ಮುಗಿಸುವಂತನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಆತನು ಮಹಾದೋಷ ಪರಿಹಾರಕ ದಿನದಲ್ಲಿ ಆ ಯಾಜಕಾಂಡ ಪುಸ್ತಕ 16ನೇ ಅಧ್ಯಾಯದಲ್ಲಿ ಏನು ನಡೀತಕ್ಕಂಥದ್ದಾಗಿತ್ತು ಅದು ಈಗಲೂ ಸಹ ನಡೀತಕ್ಕಂಥದ್ದಾಗಿದೆ ಪರಲೋಕದಲ್ಲಿ. ಒಂದು ಸಾರಿ ಆತನು ನೀತಿವಂತರ ಪಾಪಗಳನ್ನೆಲ್ಲ ತೊಳೆದು ಶುದ್ಧೀಕರಿಸಿ ಅವರ ಪಾಪಕ್ಕೋಸ್ಕರ ಪ್ರಾಯಶ್ಚಿತ್ತ ಮಾಡಿಬಿಟ್ಟು ಅವರ ಹೆಸರನ್ನು ಜೀವದಾರ ಪಟ್ಟಿಯಲ್ಲಿ ಬರೆದು ಅವರ ಮೇಲೆ ಮುದ್ರೆಯನ್ನು ಹಾಕಿದರೆ ದೇವರು ನೀತಿವಂತರೆಂಬುದಾಗಿ ನಿರ್ಧರಿಸುವಂತೆವನಾಗಿದ್ದಾನೆ. ಆತನು ಪರಲೋಕದ ದೇವದರ್ಶನ ಗುಡಾರದಲ್ಲಿ ತನ್ನ ಸೇವೆಯನ್ನು ಮುಗಿಸಿದಾಗ ಲೋಕದ ಜನರ ಮೇಲೆ ಕತ್ತಲು ಕವಿದಿರುವುದು, ಅಂತಹ ದಿಗಿಲು ಹುಟ್ಟಿಸುವಂತಹ ಸಮಯದಲ್ಲಿ ಪರಿಶುದ್ಧನಾದಂಥ ದೇವರ ಮುಂದೆ ನೀತಿವಂತರಿಗಾಗಿ ಪ್ರಾರ್ಥಿಸುವ ಯಾವುದೇ ಮಧ್ಯವರ್ತಿಗಳು ಇರುವುದಿಲ್ಲ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಯಾಕೆಂದರೆ ದೇವರು ತನ್ನ ಕಾರ್ಯವನ್ನು ಮುಗಿಸಿ, ನಾನು ಈಗಾಗಲೇ ಹೇಳಿದಂತೆ, ತನ್ನ ಕೈಯಲ್ಲಿರತಕ್ಕಂತಹ ಆ ಧೂಪದ ಆರತಿ ಅಂದು ಯಾಜಕನು ಇಸ್ರಾಯೇಲ್ ಜನಗಳು ಹೊರಗಡೆ ಪ್ರಾರ್ಥನೆ ಮಾಡುವಂಥವರಾಗಿದ್ದರು, ಒಳಗಡೆ ಹೋದಂಥ ಯಾಜಕನು ಅವ ಪ್ರಾರ್ಥನೆಯ ಸಂದರ್ಭದಲ್ಲಿ ಆ ಒಂದು ಧೂಪವನ್ನು ಹಾಕ್ತಕ್ಕಂಥವನಾಗಿದ್ದನು. ಅವರ ಪ್ರಾರ್ಥನೆಗಳೆಲ್ಲವೂ ಸಹ ದೇವರ ಬಳಿಗೆ ಧೂಪೋದಯ ವತಿಯಲ್ಲಿ ಹೋಗ್ತಕ್ಕಂಥದ್ದಾಗಿತ್ತು. ಅದಕ್ಕೋಸ್ಕರವೇ ಇಲ್ಲಿ ನಾವು ನೋಡ್ತಕ್ಕಂಥರಾಗಿದ್ದೇವೆ, ಧೂಪವನ್ನು ಹಾಕುವಂತಹ ಆ ಒಂದು ವಿಚಾರವನ್ನು ದೇವರು ನಮಗೋಸ್ಕರ ಬೇಡಿಕೊಳ್ಳುವಂಥವನಾಗಿದ್ದಾನೆ ಎನ್ನುವುದನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅದನ್ನು ಭೂಮಿಗೆ ಎಸೆದು ಮುಗಿಯಿತು ಎಂಬುದಾಗಿ, ತೀರಿತು ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ತನ್ನ ಯಾಜಕ ವಸ್ತ್ರವನ್ನು ತೆಗೆದು ರಾಜನಾಗಿ ಬರ್ತಕ್ಕಂತಹ ಆ ವಸ್ತ್ರವನ್ನು ಆತನು ಹಾಕಿಕೊಳ್ಳುವಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರು ನಮಗೋಸ್ಕರ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾನೆ. ಇಂತಹ ಸಮಯದಲ್ಲಿಯೇ ನಾವು ಆತನ ಬಳಿಗೆ ಬಂದು ನಮ್ಮ ಪಾಪಗಳನ್ನು ಹರಕೆ ಇಡಬೇಕಾಗಿರ್ತಕ್ಕಂಥದ್ದಾಗಿದೆ. ಇಂತಹ ಸಂಕಟದ ಸಮಯದಲ್ಲಿ ಕರ್ತನು ತನ್ನ ಜನರನ್ನು ಎಂದಿಗೂ ಸಹ ಮರೆಯುವಾತನಲ್ಲ. ವೈರಿಗಳು ಅವರನ್ನು ಸೆರೆಮನೆಗೆ ಹಾಕಿದರು, ಅಲ್ಲಿನ ಗೋಡೆಗಳು ಕ್ರಿಸ್ತನೊಂದಿಗಿನ ಅವರ ಸಂಪರ್ಕವನ್ನು ಎಂದಿಗೂ ಸಹ ಕಡಿದು ಹಾಕಲು ಸಾಧ್ಯವಿಲ್ಲ. ಪೌಲ ಮತ್ತು ಸೀಲನ ಒಂದು ವಿಚಾರವಾಗಿ ನಾವು ಈಗಾಗಲೇ ಕಲಿತಿದ್ದೇವೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ ಓದಬೇಕಾದರೆ ಅಲ್ಲಿ ಅವರನ್ನು ಸೆರೆಗೆ ಹಾಕಿದಾಗಲೂ ಸಹ ಅವರು ದೇವರನ್ನು ಆರಾಧಿಸಿ ದೇವರನ್ನು ಮಹಿಮೆ ಪಡಿಸುವಂಥದ್ದನ್ನು ಅವರು ಎಂದಿಗೂ ಸಹ ಮರೆಯಲಿಲ್ಲ. ಆ ರೀತಿಯಾಗಿ ದೇವರ ಮಕ್ಕಳು ಸಹ ಕೊನೆಯಲ್ಲಿ ಆ ರೀತಿಯಾದಂಥ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ. ಅವರಿಗೆ ಹಾಕಿರ್ತಕ್ಕಂತಹ ಗೋಡೆಗಳಿರಬಹುದು, ಅವರನ್ನು ಬಂಧಿಸಿರ್ತಕ್ಕಂತಹ ಆ ಒಂದು ಸೆರೆಮನೆ ಇರಬಹುದು, ಎಲ್ಲವೂ ಸಹ ಅವ್ರನ್ನ ಯಾವುದೇ ರೀತಿಯಲ್ಲಿ ಕ್ರಿಸ್ತನೊಂದಿಗೆ ನಿಕಟವಾದಂತಹ ಸಂಪರ್ಕವನ್ನ ಹೊಂದಿದ ರೀತಿಯಲ್ಲಿ ತಡೆಯಲು ಸಾಧ್ಯವೇ ಇಲ್ಲ ಪ್ರಿಯ ಕೆಳಗರೆ. ಯಾಕೆಂದ್ರೆ ಆ ರೀತಿಯಾಗಿ ಕ್ರಿಸ್ತನೊಂದಿಗೆ ಅವರು ನಿಕಟವಾದಂತಹ ಸಂಪರ್ಕವನ್ನು ಹೊಂದಿರತಕ್ಕಂಥವರಾಗಿದ್ದಾರೆ. ದೇವರೇ ಕೈ ಬಿಟ್ಟರೂ ಸಹ ಈ ಮಕ್ಕಳು ಕೈ ಬಿಡುವುದಿಲ್ಲ, ಆ ರೀತಿಯಾಗಿರ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ಯಾಕೋಬಿನ ಒಂದು ಇಕ್ಕಟ್ಟಿನ ಸಮಯ, ಆತನಿಗೆ ಬಂದಂತಹ ಒಂದು ಕಷ್ಟದ ಸಮಯ ಯಾವ ರೀತಿಯಲ್ಲಿತ್ತು? ಆತನು ದೇವರನ್ನ ಹಿಡಿದುಕೊಂಡು ಆ ರಾತ್ರಿಯಲ್ಲಿ ನೀನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಹೇಗೆ ಪ್ರಾರ್ಥಿಸಿದನು, ಅದೇ ರೀತಿಯಾಗಿ ಆ ಇಕ್ಕಟ್ಟಿನ ಸಮಯದಲ್ಲೂ ಸಹ ನೀತಿವಂತ ಮಕ್ಕಳು ದೇವರನ್ನ ಕೈಬಿಡದೆ ಸ್ವಾಮಿ ನೀನು ನನ್ನನ್ನು ಆಶೀರ್ವದಿಸು, ನೀನು ನನ್ನ ನಡೆಸು, ಬಿಡುಗಡೆ ಮಾಡು ಈ ಕಷ್ಟದಿಂದ ಎಂಬುದಾಗಿ ಅವರು ದೇವರ ಮುಂದೆ ವಿಜ್ಞಾಪನೆಯನ್ನು ಮಾಡುವಂತವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ನಾವು ಜೀವಿಸುವಂತಹ ಈ ಒಂದು ಕೊನೆಯ ಕಾಲದಲ್ಲಿ ಇದಕ್ಕೋಸ್ಕರ ನಾವು ಸಿದ್ಧರಾಗ್ತಕ್ಕಂಥವರಾಗಿದ್ದೇವ? ನಮ್ಮನ್ನು ನಾವು ಯೋಚಿಸೋಣ. ಮುಂದಿನ ದಿನಗಳಲ್ಲಿ ಇದರ ಮುಂದುವರೆದ ಭಾಗವಾಗಿ ಇನ್ನೂ ಅನೇಕ ವಿಚಾರಗಳನ್ನು ನಾವು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಒಳ್ಳೆಯವನಾಗಿದ್ದೀಯಾ ದೇವ? ಹೌದು ದೇವ, ನಮ್ಮನ್ನು ಎಚ್ಚರಿಸುವಂತಹ ದೇವರಾಗಿದ್ದೀಯ ಸ್ವಾಮಿ. ನಿನ್ನ ಮಕ್ಕಳಿಗೆ ಸ್ವಾಮಿ ಖಂಡಿತವಾಗಿಯೂ ಸಹ ಇಕ್ಕಟ್ಟಿನ ಸಮಯದಲ್ಲಿ ಆಹಾರ ಅನ್ನ ಪಾನಗಳನ್ನು ಒದಗಿಸ್ತಕ್ಕಂಥವನಾಗಿದ್ದೇನೆ ಎನ್ನುವಂತಹ ವಾಗ್ದಾನ ನೀಡಿದ್ದಕ್ಕೋಸ್ಕರ ಸ್ತೋತ್ರ. ಈ ಲೋಕದಲ್ಲಿ ಮಕ್ಕಳು ಮುಂದೆ ನನ್ನ ಪರಿಸ್ಥಿತಿ ಹೇಗಿರ್ತಕ್ಕಂಥದ್ದಾಗಿದೆ ಅನ್ನುತ್ತ ಚಿಂತಿಸುವಂತಹ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಅಪ್ಪ, ಈ ವಾಗ್ದಾನವನ್ನು ಅವರು ಹಿಡಿದುಕೊಳ್ಳುವ ಹಾಗೆ ಸಹಾಯ ಮಾಡು. ನೀನೇ ಕೈ ಬಿಟ್ಟರು ಸ್ವಾಮಿ, ನಿನ್ನ ಮಕ್ಕಳು ಎಂದಿಗೂ ಕೈ ಬಿಡದೆ ಸ್ವಾಮಿ ನಿನ್ನನ್ನು ಹಾತುಕೊಂಡು ನಿನ್ನ ಬಿಡುಗಡೆಗೋಸ್ಕರ ಅವರು ಕಾದುಕೊಂಡು ನೀನು ಬರುವಾಗ ಇದೋ ದೇವರು ಇವರಿಗೋಸ್ಕರ ಕಾದಿದ್ದೇವಿರ್ತಕ್ಕಂತಹ ಆ ಗುಂಪಿನಲ್ಲಿದ್ದು ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಬಾಧಿಸ್ತರಾಗುವ ಹಾಗೆ ಸಹಾಯ ಮಾಡು. ಈ ಒಂದು ಸಂದೇಶ ಸ್ವಾಮಿ ಅನೇಕರಿಗೆ ಆಶೀರ್ವಾದಕವಾಗಿದ್ದು ಕೊನೆಯ ಕಾಲದಲ್ಲಿ ನಿನ್ನ ಪರಲೋಕ ರಾಜ್ಯಕ್ಕೆ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಸಿದ್ಧ ಮಾಡಿಕೊಳ್ಳುವ ಹಾಗೆ ಸಹಾಯ ಮಾಡು, ಆಶೀರ್ವದಿಸಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3-1 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannada@asudadventist.org kannada@asudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ನನ್ನ ಸ್ನೇಹಿತ ಓ ರಕ್ಷಕ, ನನ್ನ ಸ್ನೇಹಿತ ಓ ರಕ್ಷಕ, ನನ್ನ ಸ್ನೇಹಿತ.